ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸೊ ಮಧ್ಯವಿಜಯನ ಮಾಡ್ತಾ ಇದ್ದೀವಿ. ಸೊ ಮಧ್ಯವಿಜಯ ಕಾವ್ಯಸ್ಯ ನಾವು ಯಾವಾಗಲೂ ಯಾವುದಾದ್ರೂ ಇದು ಮಾಡುವಾಗ ಋಷಿ ದೇವತಾ ಛಂದಸ್ಸುಗಳ ಒಂದು ಸ್ಮರಣೆಯನ್ನು, ಇದಕ್ಕೆ ಋಷಿ ನಾರಾಯಣ ಪಂಡಿತಾಚಾರ್ಯರೇ ಋಷಿಗಳಾಗಿದ್ದಾರೆ, ದೇವತೆ ಮಧ್ವಾಚಾರ್ಯರು, ಅದಕ್ಕಿಂತ ಮುಖ್ಯವಾಗಿ ಮಧ್ವಾಂತರ್ಗತ ಶ್ರೀ ವೇದವ್ಯಾಸಮೂರ್ತಿ ಭಗವಂತ ಅವನು ದೇವತೆಯಾಗಿದ್ದಾನೆ. ಸೊ ಇದು ಮೊದಲನೇ ಸರ್ಗದಲ್ಲಿ ಇಂದ್ರವಜ್ರ, ಉಪೇಂದ್ರ ವಜ್ರ, ಆಮೇಲೆ ಉಪಜಾತಿ ಇಲ್ಲ ಉಪೇಂದ್ರ ಮಾಲಾ ಎರಡರ ಮಿಶ್ರ, ಅದು ಛಂದಸ್ಸಾಗಿದೆ. ಸೊ ನಾವು ಈಗ ಲಾಸ್ಟ್ ಎರಡು ಕ್ಲಾಸ್ ನಲ್ಲಿ ಮೊದಲು ಎರಡು ಪದ್ಯಗಳನ್ನು ನೋಡಿದ್ವಿ, ಅದನ್ನು ಓದಿಬಿಟ್ಟು ಮೂರನೇ ಪದ್ಯದ ಅರ್ಥವನ್ನು ನಾವು ನೋಡೋಣ. ಅದು ಈಗ ಶುರು ಆಗತ್ತೆ. ನಾವು ಮೊದಲಿಂದ ನಾನು ಮೊದಲನೇ ಶ್ಲೋಕ ಎರಡನೇ ಶ್ಲೋಕ ಕೂಡ ಓದ್ತೀನಿ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಅದಾದ ಮೇಲೆ ನೆಕ್ಸ್ಟ್ ಮೂರನೇ ಪದ್ಯ. ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂ ಚ ದಿಶ್ಯಾದೃಶಂ ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ. ಇಲ್ಲಿ ಮಧ್ವಸ್ಯ ಕೀರ್ತಿ, ಮಧ್ವಾಚಾರ್ಯರ ಸ್ಮರಣೆ, ಅವರ ಕೀರ್ತಿಯನ್ನು ಶ್ಲಾಘ ಪ್ರಶಂಸೆ ಮಾಡುವ ಮೂಲಕವಾಗಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರಿಗೆ ತಮ್ಮ ನಮಸ್ಸುಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ವಸ್ಯ ಕೀರ್ತಿ ಅಂತ ಹೇಳಿದ್ದಾರೆ. ಮಧ್ವಸ್ಯ ಕೀರ್ತಿ, ಮಧ್ವಾಚಾರ್ಯರ ಕೀರ್ತಿ. ಕೀರ್ತಿ ಅಂದ್ರೆ ಫೇಮ್, ಫೇಮ್ ಅಂದ್ರೆ ರಿನೌನ್, ನಾವು ಪ್ರಖ್ಯಾತಿ ಪ್ರಶಸ್ತಿ ಅಂತ ಯಾವ್ದು ಹೇಳ್ತೀವೋ ಅದು ಆ ಸ್ತ್ರೀಲಿಂಗ ಶಬ್ದ. ಮಧ್ವಸ್ಯ ಕೀರ್ತಿ ಅದು ಏನು ಮಾಡಬೇಕು, ಮಧ್ವಸ್ಯ ಕೀರ್ತಿ ದೃಶಂ ದಿಶ್ಯಾತ್ ಅಂತ ಕೊಡ್ತಾರೆ ಇಲ್ಲಿ. ಸೊ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ ದಿಶ್ಯಾ ದೃಶಂನೋ ವಿಷದಾಂ ಜಯಂತಿ ಅಂತ ಹೇಳಿ. ಸೊ ಮಧ್ವಾಚಾರ್ಯರ ಕೀರ್ತಿ ಪ್ರಶಸ್ತಿ ಅನ್ನುವುದು ಅದು ಜ್ಞಾನವನ್ನು ಕೊಡಲಿ, ದೃಶಂ ಅಂದ್ರೆ ಜ್ಞಾನವನ್ನು, ದಿಶ್ಯಾತ್ ಅಂದ್ರೆ ಕೊಡಲಿ ಅನುಗ್ರಹಿಸಲಿ ಪ್ರದಾನ ಮಾಡಲಿ ಅಂತ ಹೇಳಿ. ಸೊ ಈ ಮಧ್ವಸ್ಯ ಕೀರ್ತಿ ದೃಶಂ ದಿಶ್ಯಾತ್ ಕೀದೃಶಂ ದೃಶಂ, ಯಾವ ವಿಧವಾದ ಜ್ಞಾನ ಅಂದ್ರೆ ವಿಷದಾಂ ದೃಶಂ, ವಿಷದಾಂ ಅಂದ್ರೆ ಸ್ಪಷ್ಟವಾದ ಶುದ್ಧವಾದ ನಮಗೆ ಕಲ್ಯಾಣಪ್ರದವಾದಂತಹ ಸ್ಪಷ್ಟವಾದಂತಹ ಜ್ಞಾನವನ್ನು ಕೊಡಲಿ. ಸೊ ಅದು ಯಾರಿಗೆ ಕೊಡಲಿ ಅಂತ ಹೇಳಿದ್ರೆ ನಹ ನಮಗೆ ಕೊಡ್ಲಿ. ಸೊ ಅಂತ ಹೇಳಿ ಮಧ್ವಸ್ಯ ಕೀರ್ತಿ ನಹ ವಿಷದಾಂ ದೃಶಂ ದಿಶ್ಯಾತ್. ಆ ಮಧ್ವಾಚಾರ್ಯರ ಕೀರ್ತಿಯನ್ನು, ಅದು ಎಂತಹ ಕೀರ್ತಿ ಅಂದ್ರೆ ಸೂರ್ಯಕಾಂತಿಯಂತಹ ಕೀರ್ತಿ ಅಂತ ಹೇಳೋಣ ಅಂತ ಹೇಳಿದ್ರೆ, ಸೂರ್ಯಕಾಂತಿಯಲ್ಲಿ ಕೆಲವು ಲಕ್ಷಣಗಳು, ಇಲ್ಲದೆ ಇರುವ ಲಕ್ಷಣಗಳು ಈ ಮಧ್ವಾಚಾರ್ಯರ ಕೀರ್ತಿಯಲ್ಲಿದೆ ಅಂತ ಹೇಳಿ ಅದನ್ನು ಚಮತ್ಕಾರವಾಗಿ ಹೇಳ್ತಾ, ಚಮತ್ಕಾರವಾಗಿ ಅಲ್ಲ, ಇದ್ದ ವಿಷಯವನ್ನ ಚಮತ್ಕಾರವಾಗಿಯೂ ಹೇಳ್ತಾ ಇದ್ದಾರೆ. ದಿನನಾಥ ದೀಪ್ತಿ ಜಯಂತಿ ಅಂತ ಹೇಳಿ, ಅಂದರೆ ಸೂರ್ಯನ ಪ್ರಕಾಶವನ್ನು ಕೂಡ ಜಯಿಸುವಂತಹದ್ದಾಗಿದೆ ಅಂತ ಹೇಳಿ. ಹೇಗೆ, ಕಥಂ ದಿನನಾಥ ದೀಪ್ತಿಂ ಕಥಂ ಜಯಂತಿ, ಸೂರ್ಯನ ಪ್ರಕಾಶವನ್ನು ಹೇಗೆ ಗೆಲ್ಲುತ್ತಾ ಇದೆ, ಹೌ ಈಸ್ ಇಟ್ ಏಬಲ್ ಟು ಕಾಂಕರ್ ದ ಶೈನಿಂಗ್ ಆಫ್ ದ ಸನ್, ಸನ್ಸ್ ಬ್ರೈಟ್ ಸನ್, ಬ್ರೈಟ್ ಲೈಟ್ ಅನ್ನು ಅದನ್ನು ಕೂಡ ಗೆಲ್ಲುವಂತಹದ್ದು. ದಟ್ ಮೀನ್ಸ್ ದಟ್ ಸರ್ಪಾಸಸ್ ದ ಬ್ರೈಟ್ ಸನ್, ಸಚ್ ಫೇಮ್ ಆಫ್ ಮಧ್ವಾಚಾರ್ಯ ಮೇ ದಟ್ ಗ್ರ್ಯಾಂಟ್ ಅಸ್ ಎ ಕ್ಲಿಯರ್ ನಾಲೆಡ್ಜ್ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಹೇಳುವಾಗ ಈ ಸೂರ್ಯಕಾಂತಿಯನ್ನು ಗೆಲ್ಲುತ್ತಾ ಇದೆ ಅಂತ ಹೇಳಿದೆ, ಸೂರ್ಯಕಾಂತಿ ಮಾಡದೇ ಇರುವ, ಅದಕ್ಕೆ ಇಲ್ಲದೇ ಇರುವ ಕೆಲವು ವಿಶಿಷ್ಟವಾದ ಲಕ್ಷಣಗಳು ಮಧ್ವಾಚಾರ್ಯರ ಕೀರ್ತಿಗಿರಬೇಕು. ಏನು ಅಂತ ಹೇಳಿದ್ರೆ, ಸೂರ್ಯನ ಬೆಳಕು ನಮಗೆ ಭೂಲೋಕದಲ್ಲಿದೆ, ಸ್ವರ್ಗ ಲೋಕಕ್ಕೆ ಹೋಗ್ಬೋದು ಇಲ್ಲ ಪಾತಾಳ ಲೋಕಕ್ಕೆ ಹೋಗ್ಬೋದು. ಆದ್ರೆ ಮಧ್ವಾಚಾರ್ಯರ ಕೀರ್ತಿ ಅಫ್ಕೋರ್ಸ್ ನಮಗೆ ಜಗದ್ಗುರು ಅಂತ ಕರಿತೀವಿ, ಮೂರು ಲೋಕಕ್ಕೆ ಅಲ್ಲ, ಮೂರು ಲೋಕಗಳಿಗೂ ಮೀರಿ ನಿಂತಿರುವಂತಹದ್ದು, ಬೇರೆ ಬೇರೆ ಇನ್ನ ಮಹರ್ಲೋಕಕ್ಕೆ ತಪೋಲೋಕಕ್ಕೆ ಎಲ್ಲ ಕಡೆನೂ ಹರಡಿರುವಂತಹ ಕೀರ್ತಿ. ಆದ್ದರಿಂದ ಇದು ಹೇಳ್ತಾ ಇದ್ದಾರೆ, ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ, ತ್ರಿಲೋಕ್ಯಾಹ ಬಹಿ ಅಪಿ ಉಲ್ಲಸಂತಿ, ಮೂರು ಲೋಕಗಳು. ಮೂರು ಲೋಕಗಳಂದ್ರೆ ಏನು, ಮರ್ತ್ಯಲೋಕ, ಸ್ವರ್ಗಲೋಕ, ಪಾತಾಳ ಲೋಕ. ಈ ಮೂರು ಲೋಕಗಳನ್ನು ಕೂಡ ಬಹಿಹಿ ಅವುಗಳ ಹೊರಗೆ ಅದನ್ನು ಮೀರಿ ನಿಂತುವಂತಹದ್ದು, ಆ ಮೂರು ಲೋಕಗಳ ಹೊರಗೆ ಕೂಡ ಪ್ರಕಾಶಿಸುವಂತಹದ್ದು. ಅಪಿ ಆಲ್ಸೋ ಅಂತ ಹೇಳಿ ಅದಕ್ಕೂ ಮೀರಿ ಅದರ ಹೊರಗೂ ಪ್ರಕಾಶಿಸುವಂತ ಉಲ್ಲಸಂತಿ ಪ್ರಕಾಶಿಸುವಂತದ್ದಾಗಿದೆ ಮಧ್ವಾಚಾರ್ಯರ ಕೀರ್ತಿ. ಸೂರ್ಯನ ಕಾಂತಿ ಮೂರು ಲೋಕಕ್ಕೆ ಮೀರಿ ಹೋಗೋದಿಲ್ಲ, ಅದೇ ಮಧ್ವಾಚಾರ್ಯರ ಕೀರ್ತಿ ಮೂರು ಲೋಕಗಳಿಗೂ ಹೊರಗೂ ಕೂಡ ಪ್ರಕಾಶವನ್ನು ಹರಡಿಸುವಂತಹದ್ದಾಗಿದೆ. ಆದ್ದರಿಂದ ಅದಕ್ಕೆ ಸೂರ್ಯಕಾಂತಿಕ್ಕಿಂತ ವಿಶಿಷ್ಟವಾಗಿದೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಮುಹುಃ ಆಂತರಂ ತಮಃ ಚ ಅರಂತಿ, ತಮೋಹರಂತಿ ಮುಹುರಾಂತರಂ ಚ ಅಂತೇಳಿ. ಮುಹುಃ ಅಂದ್ರೆ ಮತ್ತು ಮತ್ತು ಮತ್ತು, ಎಗೇನ್ ಅಂಡ್ ಎಗೇನ್ ಅಂಡ್ ಎಗೇನ್. ಸೊ ಎಗೇನ್ ಅಂಡ್ ಎಗೇನ್ ಅಂಡ್ ಎಗೇನ್ ಇಟ್ ರಿಮೂವ್ಸ್ ದ ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್ ದಟ್ ಈಸ್ ಇನ್ಸೈಡ್ ಅಸ್. ಸೂರ್ಯನ ಬೆಳಕು ಹೊರಗಿನ ಕತ್ತಲನ್ನು ದೂರ ಮಾಡುತ್ತೆ ಹೊರತು ಒಳಗೆ ಇರುವ ಅಜ್ಞಾನವೆನ್ನುವ ಕತ್ತಲನ್ನು ತೆಗೆಯುವ ಸಾಮರ್ಥ್ಯ ಸೂರ್ಯನ ಕಾಂತಿಗೆ ಇಲ್ಲ. ಆದರೆ ಮಧ್ವಾಚಾರ್ಯರಿಗೆ ಆ ಶಕ್ತಿ ಇದೆ. ಆದ್ದರಿಂದ ಆ ಮಧ್ವಾಚಾರ್ಯರ ಕೀರ್ತಿ ಅಷ್ಟು ಉತ್ಕೃಷ್ಟವಾಗಿದೆ, ಅದು ಸೂರ್ಯನ ಬೆಳಕನ್ನು ಮೀರಿ ನಿಂತಿದೆ. ಯಾಕಂತ ಹೇಳಿದ್ರೆ ಆಂತರಂ ನಮ್ಮ ಒಳಗಿರುವಂತಹ ನಮ್ಮ ಒಳಗಿರುವಂತಹದ್ದು ಅದು ಅಜ್ಞಾನವೆನ್ನುವ ತಮಃ ಚ. ಸೊ ತಮಃ ಚ ಹರಂತಿ ಅಂಡ್ ಆಲ್ಸೋ ಅಪಿ ಚಾಯಿ ಶಬ್ದಗಳಿದೆ ನೋಡ್ರಿ. ಅಂಡ್ ಆಲ್ಸೋ ಯಾಕೆ ಸೂರ್ಯನ ಬೆಳಕಿಗಿಲ್ಲ ನೋಡ್ರಿ, ಕೀರ್ತಿಗಿದೆ ಮಧ್ವಾಚಾರ್ಯರ ಕೀರ್ತಿಗೆ ಈ ವಿಶಿಷ್ಟವಾದ ಲಕ್ಷಣಗಳಿವೆ. ಆದ್ದರಿಂದ ತ್ರಿಲೋಕ್ಯಾ ಬಹಿಹಿ ಅಪಿ ಉಲ್ಲಸಂತಿ ಮುಹುಃ ಆಂತರಂ ತಮಃ ಚ ಹರಂತಿ. ಸೊ ಅದು ಕೀರ್ತಿ ಅನ್ನೋದು ಸ್ತ್ರೀಲಿಂಗ ಶಬ್ದ. ಆದ್ದರಿಂದ ಇವು ಕೂಡ ಸ್ತ್ರೀಲಿಂಗ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ತ್ರಿಲೋಕ್ಯಾ ಬಹಿಹಿ ಅಪಿ ಉಲ್ಲಸಂತಿ ಅಂತ ಸ್ತ್ರೀಲಿಂಗದ ಪ್ರಯೋಗ, ಯಾಕಂದ್ರೆ ಕೀರ್ತಿ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಮುಹು ಆಂತರಂ ತಮಃ ಚ ಹರಂತಿ ಅದು ಕೂಡ ಸ್ತ್ರೀಲಿಂಗ ಶಬ್ದ ಎನ್ನು. ಸೊ ಆದ್ದರಿಂದ ದಿನನಾಥ ದೀಪ್ತಿಂ ಜಯಂತಿ, ಅತಯೇವ ದಿನನಾಥ ದೀಪ್ತಿಂ ಜಯಂತಿ. ತ್ರಿಲೋಕ್ಯಾ ಬಹಿಹಿ ಅಪಿ ಉಲ್ಲಸಂತಿ ತಥಾ ಚ ಮುಹುಃ ಆಂತರಂ ತಮಃ ಚ ಹರಂತಿ, ಅತಯೇವ ಆ ಕಾರಣದಿಂದಲೇ ದಿನನಾಥ ದೀಪ್ತಿನ್ ಜಯಂತಿ. ಅಂದ್ರೆ ಅತಯೇವ ಅನ್ನೋ ಶಬ್ದ ಇಲ್ಲ, ಅದು ನಾನು ಫಿಲಪ್ ಮಾಡ್ತೇನೆ, ಯಾಕಂದ್ರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ. ಈ ಎರಡು ಕಾರಣಗಳಿರುವುದರಿಂದ ಸೂರ್ಯನ ಕಾಂತಿಯನ್ನು ಮೀರಿ ನಿಂತಿರುವಂತಹ ಮಧ್ವಾಚಾರ್ಯರ ಕೀರ್ತಿ ನಮ್ಮೆಲ್ಲರಿಗೂ ಕೂಡ ವಿಶದಾಂ ಶುದ್ಧವಾದ ಸ್ಪಷ್ಟವಾದ ಪರಿಶುದ್ಧವಾದಂತಹ ದೃಶ್ಯಂ ಜ್ಞಾನವೆನ್ನುವ ಆ ದೃಷ್ಟಿಯನ್ನು ನಮಗೆ ಕೊಡಲಿ, ಆ ಜ್ಞಾನವನ್ನು ಅನುಗ್ರಹ ಮಾಡಲಿ. ದಿಶ್ಯಾತ್ ಅಂದ್ರೆ ಕೊಡಲಿ, ಅನುಗ್ರಹ ಮಾಡಲಿ, ನಮಗೆ ಅದು ಸಿಗುವಂತೆ ಮಾಡಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ತೋರಿಸಿಕೊಡಲಿ. ಸೊ ಈ ವಿಧವಾಗಿ ಮಧ್ವಾಚಾರ್ಯರ ಕೀರ್ತಿಯ ಪ್ರಶಂಸೆ ಮಾಡ್ತಾ ಆ ವಿಧವಾಗಿ ಮಧ್ವಾಚಾರ್ಯರಿಗೆ ತಮ್ಮ ನಮಸ್ಸುಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದ ಮೂಲಕವಾಗಿ. ಸೊ ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂ ಚ ದಿಶ್ಯಾ ದುಷಂ ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ ಅಂಥೇಳಿ ಈ ವಿಧವಾಗಿ ಮಧ್ವಾಚಾರ್ಯರಿಗೆ ತಾವು ವಂದನೆಗಳನ್ನು ಸಮರ್ಪಿಸಿದ ಅನಂತರ ನೆಕ್ಸ್ಟ್ ಶ್ಲೋಕದಲ್ಲಿ, 4ನೇ ಶ್ಲೋಕದಲ್ಲಿ ತಮ್ಮ ತಂದೆ ತಮ್ಮ ಗುರುಗಳು ಆಗಿರುವಂತಹ ತ್ರಿವಿಕ್ರಮಾಚಾರ್ಯರಿಗೆ ಇಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾರಾಯಣ ಪಂಡಿತಾಚಾರ್ಯರಿಗೆ ತಮ್ಮ ತಂದೆಗಳಾಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮೇಲೆ ಅತ್ಯಂತ ಭಕ್ತಿ ಅವರಿಗೆ. ಅದನ್ನು ಇಲ್ಲಿ ಚೆನ್ನಾಗಿ ಪ್ರಕಟಣೆ ಮಾಡ್ತಾ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಮೋನುದಾನಂದಮವಾಪ ಲೋಕ ತತ್ವ ಪ್ರದೀಪ ಕೃತಿಗೋಗಣೇನ ಯದಾಸ್ಯ ಶೀತಾಂಶು ಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಲೋಕ ತಮೋನುದ ಯತ್ ಆಸ್ಯ ಶೀತ ಅಂಶು ಭುವ ತತ್ವ ಪ್ರದೀಪಾಕೃತಿ ಗೋಗಣೇನ ಆನಂದಂ ಅವಾಪ ತಾನ್ ಗುರೂನ್ ವರ್ಯಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ಅಹಂ ಪ್ರಣಮಾಮಿ ಅಂಥೇಳಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಎಂಥ ಅವರು ಆ ತಮ್ಮ ಗುರುಗಳು ತಂದೆ, ಗುರು ಅನ್ನುವ ಶಬ್ದಕ್ಕೆ ತಂದೆ ಅಂತಲೇ ಇದೆ, ಆಚಾರ್ಯರು ಎರಡು ಅರ್ಥಗಳು ಇದೆ. ಸೊ ಗುರುವನ್ನ ಅಂತ ಹೇಳುವುದರ ಮೂಲಕ ಎರಡು ಅರ್ಥಗಳನ್ನು ನಾವು ಇಲ್ಲಿ. ಸೊ ಗುರುಗಳು ತಂದೆಯಾದಂತಹ ಆಚಾರ್ಯರಾದಂತಹ ತಮಗೆ ಪಾಠವನ್ನು ಹೇಳಿಕೊಟ್ಟಿರುವಂತಹ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ವರ್ಯಾನ್ ಶ್ರೇಷ್ಠರಾಗಿದ್ದಾರೆ, ಅವರಿಗೆ ಪ್ರಣಮಾಮಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಎಂಥವ್ರು ಅಂತೇಳಿ ಇಲ್ಲಿ ಕೂಡ ಈ ಪನ್ ಶ್ಲೇಷ ಅಂದ್ರೆ ಎರಡು ಅರ್ಥಗಳು ಬರುವ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಏನಂದ್ರೆ ಗೋಗಣೇನ ಅಂದ್ರೆ ಗೋಗಣದಿಂದ, ಗೋ ಅನ್ನುವ ಶಬ್ದಕ್ಕೆ ಮಾತುಗಳು ಅಂತ ಶಬ್ದಗಳಂತ ಒಂದು ಅರ್ಥ ಇದೆ, ಇನ್ನೊಂದು ಕಿರಣಗಳು ಅಂತಲೂ ಅರ್ಥ ಇದೆ. ಗೋಗಳು, ಗೋ ಅಂದ್ರೆ ಕಿರಣ ಅಂತ ಅರ್ಥ. ಸೊ ಗೋಗಣ ಅಂದ್ರೆ ಕಿರಣಗಳ ಸಮೂಹ ಇಲ್ಲ ಮಾತುಗಳ ಸಮೂಹ. ಸೊ ಇಲ್ಲಿ ತಮೋನುದಾನಂದ ಮವಾಪ ಲೋಕ, ಲೋಕ ಅಂದ್ರೆ ಲೋಕ ಜನರು, ಜನಗಳು ಪ್ರಪಂಚದಲ್ಲಿರುವ ಜನಗಳು, ಎಲ್ಲ ಲೋಕದಲ್ಲಿರುವ ಜನಗಳು ಅವರೆಲ್ಲರೂ ಕೂಡ ಏನು ಅವರು ಆನಂದಮವಾಪ ಆನಂದವನ್ನು ಪಡೆದಿದ್ದಾರೆ. ಹೇಗೆ? ತಮೋನುದ ಯತ್ ಆಸ್ಯ ಶೀತಾಂಶು ಭುವ ತತ್ವ ಪ್ರದೀಪ ಆಕೃತಿ ಗೋಗಣೇನ. ತಮ್ಮ ತಂದೆಯಾದ ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖವನ್ನು ಚಂದ್ರನ ಜೊತೆಯಲ್ಲಿ ಹೋಲಿಸ್ತಾ ಇದ್ದಾರೆ. ನಾವು ಇಲ್ಲಿ ಬಹಳ ಕಡೆ ಮುಖ ಚಂದ್ರನ ಸರಿ ಹೋಲಿಸುವುದು ಕೇಳಿದ್ದೀವಿ, ಆದ್ರೆ ಅದು ಸೌಂದರ್ಯ ಸಂದರ್ಭದಲ್ಲಿ ಹೋಲಿಸ್ತಾರೆ. ಇಲ್ಲಿ ಹಾಗಲ್ಲ, ಇಲ್ಲಿ ಸೌಂದರ್ಯದ ವಿಷಯ, ಸೌಂದರ್ಯಕ್ಕಿಂತ ಮುಖ್ಯವಾದ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಚಂದ್ರನಿಂದ ಕಿರಣಗಳು ಹೊರಹೊಮ್ಮಿ ಬರುತ್ತೆ. ಆ ಕಿರಣಗಳು ಹೊರಹೊಮ್ಮಿ ಬಂದಾಗ ಆ ಚಂದ್ರನ ಕಿರಣಗಳ ಬೆಳಕಿನಲ್ಲಿ ಕತ್ತಲೆಲ್ಲ ದೂರ ಆಗಿಬಿಡುತ್ತೆ. ಹಾಗೆ ಈ ಚಂದ್ರ ಮುಖದಂತಿರುವ ತಮ್ಮ ತಂದೆಯ ಮುಖ ಯಾವುದಿದೋ, ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖ, ಅದರಿಂದ ಹೊರಹೊಮ್ಮಿದಂತಹ ಮಾತುಗಳ ಸಮೂಹ ಅದು ಒಳಗಿನ ಅಜ್ಞಾನವೆನ್ನುವ ಕತ್ತಲನ್ನು ದೂರ ಮಾಡ್ತಾ ಇದೆ. ಅದು ಹೇಗಿದೆ, ತತ್ವ ಪ್ರದೀಪಾಕೃತಿ ಗೋಗಣೇನ ಅಂತ ಹೇಳಿ, ಅಲ್ಲಿ ಕೂಡ ತತ್ವ ಪ್ರದೀಪ ಅಂತ ಹೇಳಿ, ತತ್ವ ಪ್ರದೀಪಾಕೃತಿ ಅಂತ ಹೇಳಿದರೆ, ತತ್ವ ಪ್ರದೀಪ ಅನ್ನುವುದು ತ್ರಿವಿಕ್ರಮ ಪಂಡಿತಾಚಾರ್ಯರು ಬ್ರಹ್ಮಸೂತ್ರ ಭಾಷೆಗೆ ರಚಿಸಿದಂತಹ ವ್ಯಾಖ್ಯಾನಕ್ಕೆ ತತ್ವ ಪ್ರದೀಪ ಅಂತ ಕರೀತಾರೆ. ಸೊ ತತ್ವ ಪ್ರದೀಪ ಅದೇ ವಿಧ ಅಣುವ್ಯಾಖ್ಯಾನಕ್ಕೆ ಅವರು ಬರೆದಂತಹ ಕಾಮೆಂಟ್ರಿ ಯಾವುದಿದೋ ಅದಕ್ಕೆ ತತ್ವ ಪ್ರದೀಪ ಅಂತ ಕರೀತಾರೆ. ತತ್ವ ಪ್ರದೀಪ ಅನ್ನೋದು ಅವರು ರಚಿಸಿದ ವ್ಯಾಖ್ಯಾನದ ಟೀಕೆಯ ಹೆಸರಿಗೆ ತತ್ವ ಪ್ರದೀಪ ಅಂತ ಹೆಸರು. ಸೊ ಆದ್ದರಿಂದ ತತ್ವ ಪ್ರದೀಪ ಅನ್ನುವ ಗ್ರಂಥದಲ್ಲಿ ಇರುವ ಯಾವ ಮಾತುಗಳಿದೋ ಆ ಮಾತುಗಳು ಒಳಗಿನ ಕತ್ತಲನ್ನು ದೂರ ಮಾಡುತ್ತೆ. ಇನ್ನು ತತ್ವ ಪ್ರದೀಪ ಅಂದ್ರೆ ತತ್ವ ಅಂದ್ರೆ ಏನು, ಪ್ರಪಂಚದಲ್ಲಿರುವ ತತ್ವಗಳಿವೆ, ಆ ತತ್ವಗಳಲ್ಲಿ ಪ್ರದೀಪ, ಪ್ರಕರ್ಷವಾದ ದೀಪ, ಚಂದ್ರನ ಬೆಳಕು ಒಂದು ತತ್ವ ಪ್ರದೀಪವಾಗಿದೆ. ತತ್ವ ಪ್ರದೀಪ ಅನ್ನುವ ಗ್ರಂಥ ಒಂದು ಅರ್ಥದಲ್ಲಿ ಅವರ ಮುಖದಿಂದ ಬಂದಿದೆ. ಚಂದ್ರನಿಂದ ತತ್ವ ಪ್ರದೀಪ ಬಂದಿದೆ ಅಂತ ಅಂದ್ರೆ ಆ ಚಂದ್ರನ ತತ್ವ ಯಾವುದು, ಚಂದ್ರನ ತತ್ವ ಏನು, ಬೆಳಕು ಕೊಡುವ ತತ್ವ ಚಂದ್ರ. ಆ ಬೆಳಕು ಕೊಡುವ ತತ್ವದಿಂದ ಪ್ರಕರ್ಷವಾಗಿ ದೀಪ, ಪ್ರದೀಪ ಅಂದ್ರೆ ಪ್ರಕರ್ಷವಾದ ದೀಪ. ಸೊ ಚಂದ್ರನ ಬೆಳಕು ಕೊಡುವ ತತ್ವದಿಂದ ಬಂದ ಪ್ರಕರ್ಷವಾದ ದೀಪವೇ ಒಂದು ಆಕಾರವನ್ನು ಪಡೆದು ಬೆಳದಿಂಗಳ ಆಗಿದೆ. ಆ ಬೆಳದಿಂಗಳ ಕಿರಣಗಳಿಂದ, ಆ ಕಿರಣಗಳ ಸಮೂಹದಿಂದ ಕತ್ತಲು ಹೇಗೆ ದೂರವಾಗತ್ತೋ ಹಾಗೆ ತತ್ವ ಪ್ರದೀಪ ಅನ್ನುವ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿದ ಆ ಗ್ರಂಥದಲ್ಲಿರುವ ಗೋಗಣೇನ ಮಾತುಗಳ ಸಮೂಹ, ಆ ಗೋಗಣೇನ ವೇದಗಳ ಸಮೂಹಕ್ಕೂ ಗೋಗಣ, ಸೊ ವೇದಗಳ ಸಮೂಹವನ್ನು ಆಧಾರ ಮಾಡಿಕೊಂಡಿರುವ ಗೋಗಣ ಇವರ ಮಾತುಗಳ ಸಮೂಹ, ತತ್ವ ಪ್ರದೀಪ ಗ್ರಂಥದ ಒಳಗಿರುವ ಮಾತುಗಳ ಸಮೂಹ ಅವುಗಳು. ಅದರಿಂದ ಏನಾಗ್ತಾ ಇದೆ, ತಮೋನುದ ಅನ್ನುವ ಶಬ್ದ ಇಲ್ಲಿ, ತಮೋನುದ ಅನ್ನುವ ಶಬ್ದಕ್ಕೆ ತಮಃ ನುದತಿ ಇತಿ ತಮೋನುತ್, ಇದು ತಕಾರ ಅಂತ ಶಬ್ದ ಆಗುತ್ತೆ. ತಮೋ ನುತ್ ಅಂದರೆ ತಮಸ್ಸನ್ನು ನುದತಿ, ನುದತಿ ಅಂದ್ರೆ ದೂರ ಮಾಡುವಂತಹದ್ದು, ಯಾವುದಾದರೆ ಆ ಹೋಗಲಾಡಿಸುವಂತಹದ್ದು. ಸೊ ತಮೋ ನುದ ಅಂತ ಹೇಳಿದ್ರೆ ತಮಸ್ಸು, ಕತ್ತಲನ್ನು ದೂರ ಮಾಡುವುದು ತಮೋ ನುತ್. ತಮೋ ನುತ್ ಅನ್ನುವ ಶಬ್ದಕ್ಕೆ ಅದು ತಕಾರ ಅಂತ ಶಬ್ದ ಆಗುತ್ತೆ, ತಕಾರ ಅಂತ ಪುಲ್ಲಿಂಗ ಶಬ್ದ ಆಗುತ್ತೆ. ಅದಕ್ಕೆ ತೃತೀಯ ವಿಭಕ್ತಿಯಲ್ಲಿ ತಮೋನುದ, ಯಾಕಂದ್ರೆ ಗೋಗಣೇನ ತತ್ವ ಪ್ರದೀಪಾಕೃತಿ ಗೋಗಣೇನ ತೃತೀಯ ವಿಭಕ್ತಿ, ಆದ್ದರಿಂದ ತಮೋನುದ. ಸೊ ತಮೋನುದ ಅಂತ ಪ್ರಯೋಗ ಮಾಡಿದ್ದಾರೆ, ಆದ್ದರಿಂದ ಅದು ತೃತೀಯ ವಿಭಕ್ತಿ, ತಮೋನುತ್ ತೇನ ತಮೋನುದ ಆಗತ್ತೆ. ತಕಾರ ಅಂತವಾದಾಗ ಕೆಲವು ಸಂದರ್ಭಗಳಲ್ಲಿ ತೃತೀಯ ವಿಭಕ್ತಿಯಲ್ಲಿ ಅದು ತಕಾರ ದಕಾರವಾಗತ್ತೆ, ಕೆಲವು ಸಂದರ್ಭಗಳಲ್ಲಿ ತಕಾರ ತಕಾರವಾಗಿರುತ್ತೆ. ಅದು ಹೇಗೆ ಅಂದ್ರೆ ಈಗ ನೋಡ್ರಿ, ಭೂಭೃತ್ ಅನ್ನುವ ಶಬ್ದ ತಗೊಂಡ್ರೆ ಭೂಭೃತ ಆಗತ್ತೆ, ಭೂಭೃದ ಆಗೋದಿಲ್ಲ ತೃತೀಯ ವಿಭಕ್ತಿಯಲ್ಲಿ. ಆದ್ರೆ ತಮೋನುತ್ ಅಂತ ತಗೊಂಡಾಗ ತಮೋನುತ ಆಗೋದಿಲ್ಲ, ತಮೋನುದ ಆಗತ್ತೆ. ಯಾಕೆ, ಒಂದು ಸಂದರ್ಭದಲ್ಲಿ ತಮೋನುತ್ ತಮೋನುದ ಆಯ್ತು, ಭೂಭೃತ್ ಭೂಭೃದ ಆಗೋದಿಲ್ಲ, ಭೂಭೃತ ಆಯ್ತು. ಯಾಕೆ ಅಂತ ಹೇಳಿದರೆ, ಆ ತಕಾರಕ್ಕೆ ಮುಂದೆ ಇರುವ ಶಬ್ದ ಅದು ಗಘ ಝಝ ದಧ ಡಢ ಬಭ ಅಂದ್ರೆ ಇವುಗಳನ್ನು ಸರಳಗಳು ಅಂತ ಹೇಳ್ತಾರೆ. ಇವುಗಳಿದ್ದರೆ ತಕಾರಕ್ಕೆ ಮುಂಚೆ ಅವು ಇದ್ದರೆ ಆವಾಗ ಅದು ತಕಾರ ತಕಾರವಾಗಿ ಉಳಿಯುತ್ತೆ, ಭೂಭೃತ್ ಅದ ಭೂ ಇದಾದ್ದರಿಂದ ಭೂಭೃತ್ ಭೂಭೃತ ಆಯಿತು. ಆದ್ರೆ ತಮೋನುದ ನು ಅನ್ನುವುದು ಆ ನಾನು ಹೇಳಿದ ಲಿಸ್ಟ್ ನಲ್ಲಿ ಇಲ್ಲ, ಆದ್ದರಿಂದ ತಮೋನುತ್ ಅನ್ನೋದು ತಮೋನುದ ಅಂತ ಆಗುತ್ತೆ ತೃತೀಯ ವಿಭಕ್ತಿಯಲ್ಲಿ. ಆದ್ದರಿಂದ ಲೋಕಃ ಈ ಜನಗಳೆಲ್ಲ ಕೂಡ ತಮೋನುದ ಅಜ್ಞಾನ ಮತ್ತು ಕತ್ತಲೆ ಇದನ್ನು ಹೋಗಲ, ಚಂದ್ರನ ಕೇಸ್ನಲ್ಲಿ ಕತ್ತಲು, ತತ್ವ ಪ್ರತೀಕಾಕೃತಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖದಿಂದ ಬಂದ ಮಾತುಗಳ ವಿಷಯದಲ್ಲಿ ಅಜ್ಞಾನವನ್ನು ಹೋಗಲಾಡಿಸುವಂತಹದ್ದು, ತಮೋನುದ ಅಜ್ಞಾನ ಮತ್ತು ಕತ್ತಲು ಇದನ್ನು ಹೋಗಲಾಡಿಸುವಂತಹ ಯತ್ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರ ಹಾಸ್ಯ, ಸೊ ಯತ್ ಹಾಸ್ಯ ಶೀತ ಅಂಶು ಭುವ ಮುಖವೆನ್ನುವಂತಹ ಚಂದ್ರ, ಶೀತ ತಣ್ಣನ ಕಿರಣಗಳಿರುವನು, ಶೀತಾನೇ ಅಂಶುವ ಅಂಶವಹ ಯಸ್ಯ ಸಹ ಶೀತಾಂಶು, ಆದ್ದರಿಂದ ತಣ್ಣನ ಕಿರಣಗಳು ಕೊಡುವವನು ಚಂದ್ರ. ಆ ಶೀತಾಂಶು ಆ ಚಂದ್ರನಿಂದ ಭುವ ಉಂಟಾಗುವಂತಹ ಅದರಿಂದ ಬಂದಿರುವಂತಹ ತತ್ವ ಪ್ರದೀಪ ಕೃತಿ ಗೋಗಣೇನ, ತತ್ವ ಪ್ರದೀಪವೆನ್ನುವ ಗ್ರಂಥದ ಆ ಮಾತುಗಳನ್ನುವ ಸಮೂಹದಿಂದ ಇಲ್ಲ, ಆ ಚಂದ್ರನ ತತ್ವ ಯಾವುದಿದೋ ಅದು ಬೆಳಕನ್ನು ತೋರಿಸುವ, ಎಲ್ಲ ವಸ್ತುಗಳನ್ನು ತೋರಿಸುವ ತತ್ವ ಆ ವಿಷಯ ಚಂದನ ವಿಷಯದಲ್ಲಿ ದೀಪದಂತೆ ಪ್ರಕಾಶಿಸುವಂತಹ ಆಕಾರ ಇರುವಂತಹ ಆ ಕಿರಣಗಳ ಕಾಂತಿಗಳ ಸಮೂಹದಿಂದ ಚಂದನ ವಿಷಯದಲ್ಲಿ ಆನಂದಮವಾಪ ಲೋಕಃ, ಲೋಕ ಆನಂದವನ್ನು ಪಡೆದಿದೆ. ಚಂದನ ಬೆಳಕಿನಿಂದಲೂ ಆನಂದವನ್ನು ಹೊಂದಿದೆ, ತ್ರಿವಿಕ್ರಮ ಪಂಡಿತಾಚಾರ್ಯರ ತತ್ವ ಪ್ರದೀಪ ಗ್ರಂಥದಿಂದಲೂ ಆನಂದವನ್ನು ಪಡೆದಿದೆ ಲೋಕ. ಈ ವಿಧವಾಗಿ ಲೋಕಕ್ಕಿಬ್ಬರೂ ಆನಂದವನ್ನು ಉಂಟು ಮಾಡಿದ್ದಾರೆ. ಆದ್ದರಿಂದ ಅವರ ಮುಖ ಚಂದ್ರದಂತೆ ಇದೆ ಅಂತ ಹೇಳಿ, ಅಂತಹ ಚಂದ್ರದಂತೆ ಮುಖ ಇರುವಂತಹ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೋ, ಯತ್ ಆಸ್ಯ, ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೋ ತಾನ್ ಅವರನ್ನು, ಅವರು ಎಂಥವರು, ವರ್ಯಾನ್ ಗುರೂನ್ ತ್ರಿವಿಕ್ರಮಾರ್ಯಾನ್, ವರ್ಯಾನ್ ಶ್ರೇಷ್ಠರಾದವರು, ಗುರೂನ್ ನನಗೆ ತಂದೆಯೂ ಗುರುಗಳೂ ಆದಂತಹ ಅವರು, ತ್ರಿವಿಕ್ರಮಾರ್ಯಾನ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ತಮ್ಮ ತಂದೆಗಳು ಗುರುಗಳು ಆದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಭಕ್ತಿಭಾವದಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದಾರೆ. ತಮೋನುದಾನಂದ ಮವಾಪಲೋಕಸ್ತತ್ವ ಪ್ರದೀಪಾ ಕೃತಿಗೋಗಣೇನ ಯದಾಶ್ಯ ಶೀತಾಂಶು ಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತ ಹೇಳಿ ಈ 4ನೇ ಪದ್ಯದಲ್ಲಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ಅದಾದ ಮೇಲೆ ತಾವು ಈ ಗ್ರಂಥವನ್ನು ರಚನೆ ಮಾಡುವುದರಲ್ಲಿ ತಮಗೆ ಇರುವಂತಹ ಆ ಕಾರಣ ಅಂದ್ರೆ ಈ ಕಾರ್ಯವನ್ನು, ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅದು ಯಾಕೆ ಮಾಡ್ತಾ ಇದ್ದಾರೆ ಏನು ಅನ್ನುವುದನ್ನು ಸಂಕ್ಷೇಪವಾಗಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಇಲ್ಲಿ ಮುಕುಂದ ಭಕ್ತ್ಯೈ ಗುರುಭಕ್ತಿದಾಯೈ ಸತಾಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವ ಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ ಅಂತೇಳಿ ತಾವು ಕಿಂ ಕರಿಷ್ಯಾಮಿ ವಕ್ಷ್ಯಾಮಿ, ನಾನು ಹೇಳ್ತೀನಿ ಏನು, ಕಿಂ ವಕ್ಷ್ಯಾಮಿ ವಾಯೋಹೋ ಅವತಾರ ಲೀಲಾಂ ವಕ್ಷ್ಯಾಮಿ, ವಾಯುದೇವರ ಅವತಾರ ಲೀಲೆಯನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ, ಆ ಭಗವಾನ್ ಮಧ್ವಾಚಾರ್ಯರ ಅವತಾರ. ಸೊ ಅವರ ಅವತಾರಗಳು ಯಾವ್ಯಾವ, ಆ ಅವತಾರಗಳಲ್ಲಿ ಹನುಮಂತನ ಅವತಾರ, 3 ಅವತಾರಗಳು, ಹನುಮಂತನ ಅವತಾರ, ಭೀಮನ ಅವತಾರ, ಮಧ್ವಾಚಾರ್ಯ ಅವತಾರ, ಆ ಮೊದಲ 7 ಅವತಾರಗಳನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿ ಮಧ್ವಾಚಾರ್ಯರ ಅವತಾರವನ್ನು ವಿಸ್ತಾರವಾಗಿ ಹೇಳ್ತಾರೆ. ಸೊ ಆದರೆ ಎಲ್ಲ ಅವತಾರಗಳನ್ನು, ಅವರ ಚರಿತ್ರೆಯನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅವತಾರ ಲೀಲಾಂ ವಕ್ಷ್ಯಾಮಿ, ಯಾರ ಅವತಾರ ಲೀಲಾಂ, ವಾಯೋಹೋ ಅವತಾರ ಲೀಲಾಂ ವಕ್ಷ್ಯಾಮಿ, ಅವರ ಅವತಾರ ಲೀಲ ಎಂಥದ್ದು, ಗರೀಯಸೀಂ ವಿಶುದ್ಧಾಂ. ಗರೀಯಸೀಂ ಅಂತ ಹೇಳಿದರೆ ಬಹಳ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು, ವಿಶುದ್ಧಾಂ ಅಂದ್ರೆ ದೋಷರಹಿತವಾಗಿ ಇರುವಂತಹದ್ದು, ಶುದ್ಧವಾಗಿರುವಂತಹದ್ದು, ಪರಿಶುದ್ಧವಾಗಿರುವಂತಹದ್ದು, ಅಂತಹ ಅವತಾರ ಲೀಲೆಯನ್ನು ವಕ್ಷ್ಯಾಮಿ ಹೇಳಲಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ವಾಯುದೇವರು ಎಂಥವರು ಅಂದ್ರೆ ವಿಶ್ವಗುರೋಹ ವಾಯೋಹೋ. ಸೊ ಅದಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ. ಸೊ ವಿಶ್ವಗುರೋಹ ವಾಯೋಹ ಅವತಾರ ಲೀಲಾಂ ವಕ್ಷ್ಯಾಮಿ, ವಿಶ್ವಗುರುಗಳಾದಂತಹ ವಾಯುದೇವರ ಅವತಾರ ಲೀಲೆಯನ್ನು ಹೇಳ್ತೀನಿ ಅಂತೇಳಿ. ಯಾಕೆ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದೆ, ಗುರುಭಕ್ತಿಜಾಯೈ ಮುಕುಂದ ಭಕ್ತಿ ನಿರಂತರಾಯೈ ಸತಾಂ ಪ್ರಸತ್ಯೈ ಚ, ಇವೆಲ್ಲ ಕಾರಣಗಳಿಂದ ಗುರುಭಕ್ತಿಜಾಯೈ, ಗುರುಗಳ ಭಕ್ತಿಯನ್ನು ಹುಟ್ಟಿಸುವಂತಹದ್ದು ಇಲ್ಲ ಗುರುಗಳ ಭಕ್ತಿಯಿಂದ ಹುಟ್ಟಿದಿರುವಂತಹದ್ದು, ಎರಡು ಅರ್ಥಗಳನ್ನು ಮಾಡಬಹುದು. ಗುರುಭಕ್ತಿಜಾಯೇ ಮುಕುಂದ ಭಕ್ತಿ, ಮುಕುಂದ ಭಕ್ತಿ ಮೋಕ್ಷ ಪ್ರದಾಯಕನಾದಂತಹ ನಾರಾಯಣ, ನಾವು ನಮಗೆ ಯಾವಾಗಲೂ ದುಃಖ ಬೇಡ, ಸುಖ ಮಾತ್ರ ಬೇಕು ಅಂತ ಬಯಸ್ತೀವಿ. ನಿತ್ಯ ಸುಖ ಇರುವುದು ಮೋಕ್ಷದಲ್ಲಿ ಮಾತ್ರ. ಆದ್ದರಿಂದ ಆ ನಿತ್ಯ ಸುಖ ಪ್ರದಾಯಕವಾಗಿರುವಂತಹ ಸ್ಥಾನ ಮೋಕ್ಷ ಸ್ಥಾನ ಮಾತ್ರ. ಅಂತಹ ಮೋಕ್ಷ ಸ್ಥಾನವನ್ನು ವಾಸುದೇವ ಮುಕುಂದ ಭಗವಂತ ಒಬ್ಬನೇ ಕೊಡಲಕ್ಕೆ ಪೂರ್ಣ ಅರ್ಹನಾಗಿದ್ದಾನೆ, ಸ್ವತಂತ್ರನಾಗಿ ಕೊಡುವ ಸಾಮರ್ಥ್ಯ ಅವನಿಗೆ ಮಾತ್ರ ಇದೆ. ಅಂತಹ ಭಗವಂತ ಅವನು ಮುಕುಂದ, ಅವನಲ್ಲಿ ನಮಗೆ ಭಕ್ತಿ ಇದ್ದರೆ ಮಾತ್ರ, ಭಕ್ತಿ ಜ್ಞಾನಗಳು ತುಂಬಿರಬೇಕು, ಆವಾಗ ಮಾತ್ರ ನಮಗೆ ಸಾಧ್ಯವಾಗುತ್ತೆ. ಆ ಭಕ್ತಿ ಸಿಗಬೇಕಾದ್ದರಿಂದ ಮುಕುಂದ ಭಕ್ತಿ ನಮಗೆ ಬೇಕಾಗಿದೆ. ಆದ್ದರಿಂದ ಮುಕುಂದ ಭಕ್ತಿ, ಮುಕುಂದ ಶ್ರೀಮನ್ನಾರಾಯಣ ಭಕ್ತಿ ಆಗುವುದಕ್ಕಾಗಿ, ಭಕ್ತಿ ಅಂದ್ರೆ ಆಚಾರ್ಯರೇ ಹೇಳಿದಂತೆ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತೇಳಿ, ಮಹಾತ್ಮೆ ಜ್ಞಾನಪೂರ್ವಕವಾಗಿರುವಂತಹ ಸುದೃಢವಾಗಿರುವಂತಹ ಯಾವುದು ಸ್ನೇಹ ಇದೋ ಅದೇ ಭಕ್ತಿ. ಆದ್ದರಿಂದ ಮಹಾತ್ಮೆ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ, ಅಂತಹ ಭಕ್ತಿಗಾಗಿ, ಮುಕುಂದ ಭಕ್ತಿಗಾಗಿ ನಾನು ಈ ವಾಯೋ ಅವತಾರ ಲೀಲ ಮಕ್ಷ್ಯಾಮಿ, ವಾಯುದೇವರ ಅವತಾರ ಲೀಲೆಯನ್ನು ಹೇಳ್ತೀನಿ. ಮುಕುಂದ ಭಕ್ತಿಯಿಂದ ಗುರುಭಕ್ತಿ ಬರಬೇಕು, ಗುರುಭಕ್ತಿಯಿಂದ ಮುಕುಂದ ಭಕ್ತಿ ಬರಬೇಕಾ, ಯಾವುದು ಯಾವುದಕ್ಕೆ ಸಾಧಕವಾಗಿದೆ ಅಂತ ಹೇಳಿದ್ರೆ, ಹಾಗೆ ಯಾವುದು ಸಾಧಕವಾಗಿದೆ, ಮುಕುಂದ ಗುರುಭಕ್ತಿಯಿಂದ ಬಂದಂತಹ ಮುಕುಂದ, ಗುರುಭಕ್ತಿ ಜಾಯ ಅಂದ್ರೆ ಭಕ್ತಿಯಿಂದ ಹುಟ್ಟಿದ ಮುಕುಂದ ಭಕ್ತಿ ಅಂತ ಹೇಳಿದಾಗ, ಗುರುಭಕ್ತಿ ಅದಾದ ಮೇಲೆ ಮುಕುಂದ ಭಕ್ತಿ, ಇಲ್ಲ ಗುರುಭಕ್ತಿಯನ್ನು ಹುಟ್ಟಿಸುವಂತಹ ಮುಕುಂದ ಭಕ್ತಿ ಅಂದ್ರೆ ಮುಕುಂದನ ಮೇಲೆ ಭಕ್ತಿ ಬರುತ್ತೆ, ಅದು ಗುರುಗಳ ಮೇಲೆ ಭಕ್ತಿ ಆಗುತ್ತೆ. ಗುರುಗಳಂದ್ರೆ ಯಾರು, ಪರಂಪರೆಯಲ್ಲಿ ಬಂದ ಗುರುಗಳು ಅವರೆಲ್ಲರಿಗೂ ನಾವು ಅವರ ಬಗ್ಗೆ ಭಕ್ತಿಯನ್ನು ತೋರಿಸಬೇಕು. ಅವರನ್ನು ನಮಗೆ ತೋರಿಸುವಂತಹ ಗುರುಗಳು ಅಂದ್ರೆ ದೈನಂದಿನ ಜೀವಿತದಲ್ಲಿ ಬರುವಂತಹ ಗುರುಗಳು ಆ ಗುರುಗಳನ್ನು ತೋರಿಸಿಕೊಡ್ತಾರೆ. ಆದ್ದರಿಂದ ಅವರ ಮೇಲೆ ಭಕ್ತಿ ಇರಬೇಕು. ಆದರೆ ಅವರ ಮೇಲೆ ಭಕ್ತಿ ಮಾಡುವಾಗ ಕೂಡ ಅವರು ಮತ್ತು ಆ ಗುರುಗಳು ತಾವು ಕೇವಲ ಒಂದು ಟ್ಯೂಬ್ ಇದ್ದಂತೆ ಆ ಭಕ್ತಿಯನ್ನು ಅವರು ಗುರು ಪರಂಪರೆಗೆ ಪಾಸ್ ಆನ್ ಮಾಡುವುದು. ಅದರ ಮೂಲಕವಾಗಿ ಭಗವಂತ ಎಲ್ಲ ಕೊನೆಗೆ ಆಕಾಶ ಯಥಾಗತಿ ಸಾಗರಂ ಅಂತ ಹೇಳಿದಂತೆ ಎಲ್ಲರ ಮೇಲೆ ಮಾಡುವ ಭಕ್ತಿಯು ಕೊನೆಯದಾಗಿ ಭಗವಂತನಿಗೆ ಹೋಗಿ ಸೇರುತ್ತೆ. ಆದ್ದರಿಂದ ನಾವು ಗುರು ಭಕ್ತಿಯೂ ಬೇಕು, ಮುಕುಂದ ಭಕ್ತಿಯೂ ಬೇಕು. ಆದ್ದರಿಂದ ನಾರಾಯಣ ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಗುರುಭಕ್ತಿ ಜಾಯೇ ಮುಕುಂದ ಭಕ್ತಿ. ಗುರುಭಕ್ತಿ ಸಹಿತವಾದಂತಹ ಗುರುಭಕ್ತಿಯನ್ನು ಹುಟ್ಟಿಸುವುದು, ಇಲ್ಲ ಗುರುಭಕ್ತಿಯಿಂದ ಹುಟ್ಟಿದಂತಹದ್ದು, ಅಂತಹ ಮುಕುಂದ ಭಕ್ತಿಗಾಗಿ ನಿರಂತರ ಇರಬೇಕು. ಇವತ್ತು ಭಕ್ತಿ ಇದೆ, ನಾಳೆ ಬೇಕಾಗಿಲ್ಲ. ನಾಳೆ ಇವತ್ತೇನೋ ಗುರುಗಳನ್ನು ನಿಂದನೆ ಮಾಡೋದು, ನಾಳೆ ಗುರುಗಳನ್ನು ದೊಡ್ಡವರು ಅಂತ ಹೇಳೋದು, ಹಾಗೆಲ್ಲ. ಯಾವತ್ತೂ ಅವ್ರ ಮೇಲೆ ನಿರಂತರ ನಿರಂತರವಾಗಿರಬೇಕು. ಗುರುಗಳ ಮೇಲೆ ಭಗವಂತನ ಮೇಲೆ ಭಕ್ತಿ ನಿರಂತರವೂ ಇರಬೇಕು. ಯಾಕೆ ಅಂದ್ರೆ ಸತಾಂ ಪ್ರಸಕ್ತಿ ಈಚ, ಅದು ನಮಗೆ ಸತಾಂ ಪ್ರಸಕ್ತಿ ಸಜ್ಜನರ ಅನುಗ್ರಹ. ಪ್ರಸಕ್ತಿ ಪ್ರಸಕ್ತಿ ಅಂದ್ರೆ ಅನುಗ್ರಹ, ಅವರು ನಮ್ಮನ್ನು ಪ್ರಸನ್ನರಾಗಿರಬೇಕು. ಆದ್ದರಿಂದ ಸತಾಂ ಪ್ರಸಕ್ತಿ ಈಚ, ಸಜ್ಜನರ ಅನುಗ್ರಹಕ್ಕಾಗಿ ಅದರ ಮೂಲಕವಾಗಿ ಭಗವಂತನು ಒಲಿತಾನೆ. ಆದ್ದರಿಂದ ಸತಾಂ ಪ್ರಸಕ್ತಿಯೈಚ, ಸಜ್ಜನರ ಅನುಗ್ರಹಕ್ಕಾಗಿಯೂ ಕೂಡ ಆ ಎಲ್ಲವೂ ಸಿಗಬೇಕನ್ನುವ ಕಾರಣದಿಂದಾಗಿ ನಾನು ಆ ವಾಯುದೇವರ ಅವತಾರಗಳ ಲೀಲೆಯನ್ನು ಹೇಳಲಕ್ಕೆ ಹೊರಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಗುರುಗಳಲ್ಲಿರುವ ಭಕ್ತಿ ಮೂಲಕ ಹರಿಯಲ್ಲಿ ಭಕ್ತಿ, ಈ ಗುರುಗಳಲ್ಲಿರುವ ಭಕ್ತಿಯಿಂದ ಭಕ್ತಿಗಾಗಿ ಭಕ್ತಿಯನ್ನು ಕೊಡುವಂತಹ ಹರಿಯ ಭಕ್ತಿ, ಇದಕ್ಕೆ ನಾವು ಇಚ್ಛೆ ಮಾಡಿ ತಡೆ ಇಲ್ಲದಂತಹ ಯಾವಾಗಲೂ ಬ್ರೇಕ್ ಇಲ್ಲದೆ ಅಜಸ್ರವಾಗಿರುವಂತಹ ಸಜ್ಜನರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಸಮಸ್ತ ಮುಕ್ತಿಯೋಗ್ಯ ಜೀವರಿಗೆ ಜನರಿಗೆ ಜ್ಞಾನವನ್ನು ಉಪದೇಶ ಮಾಡುವಂತಹ ವಾಯುದೇವರ ಶ್ರೇಷ್ಠವಾದಂತಹ ಶುದ್ಧವಾದಂತಹ ಆ ಹನುಮದಾದಿ ಮೂರು ಅವತಾರಗಳ ಚರಿತ್ರೆಗಳನ್ನು ಈ ಗ್ರಂಥದ ಮೂಲಕವಾಗಿ ಹೇಳಲಕ್ಕೆ ನಾನು ಹೊರಟಿದ್ದೀನಿ ಅಂಥೇಳಿ ಈ ಗ್ರಂಥ ರಚನೆಗೆ ತಮಗೆ ಮೂಲಭೂತವಾದ ಕಾರಣ ಏನು ಅನ್ನುವುದನ್ನು ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಗುರು ಪರಂಪರೆಗೂ ಭಗವಂತನಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ಮುಕುಂದ ಭಕ್ತಿಯೈ ಗುರುಭಕ್ತಿಜಾಯೈ ಸತಾಂ ಪ್ರಸಕ್ತಿಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾಂ ಅಂತೇಳಿ ಇಲ್ಲಿ ಪ್ರಶಂಸೆ ಮಾಡಿದ್ದಾರೆ. ಅದಾದ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಶ್ಲೋಕ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು.